ದುಷ್ಕರ್ಮದಲ್ಲಿ ಹೋಗಬೇಕಾದ್ರೆ ತತ್ವಾಮನಿ ದೈತ್ಯರ ಒಂದು ಪ್ರಭಾವ. ಹಾಗಿದ್ರೆ ಕಾಮತತ್ವಕ್ಕೆ ಯಾವ ದೈತ್ಯ ಅಭಿಮಾನಿ ಅಂತ ಪ್ರಶ್ನೆ ಬರ್ತದೆ. ಈ ಕಾಮತತ್ವಕ್ಕೆ ಅಭಿಮಾನಿ ಯಾರು? ಈ ಬಗ್ಗೆ ಯಾವ ಗೀತೆಗೆ ಬರೆದವರು ಬರೀಲಿಲ್ಲ, ಗೀತೆಗೆ ಬರೆದ ಯಾರೂ ಬರೀಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಮತ್ತೆ ಮಧ್ವಾಚಾರ್ಯ ಬರೀತಾರೆ, ಕಾಲ ಕಾಮಾಭಿಮಾನಿ ಕಾಲನೇಮಿಹಿ ಅಂತ ಬರೀತಾರೆ. ಕಾಲನೇಮಿ ಅಂತ ರಾಕ್ಷಸ ಇದ್ದಾನಲ್ಲ, ಅವನೇ ಕಾಮಾಭಿಮಾನಿ, ಕಾಮದ ಅಭಿಮಾನಿ ದೈತ್ಯ ಆ ಕಾಲನೇಮಿ ಅಂತಕ್ಕಂಥ ರಾಕ್ಷಸ. ನಮಗೆ ಕಾಲನೇಮಿ ಅಂದರೆ ಅಷ್ಟೇ ರಾವ್, ನಮಗೇನು ಗೊತ್ತೇ ಇದ್ದರೆ ಕಾಲನೇಮಿ ಯಾರಂತೆ ಅಂತವರಿಗೆ ಆ ವಿಷಯ ಪರಿಚಯ ಇದ್ದರೆ ಅರ್ಥ ಆಗುತ್ತೆ ನಮಗೆ. ಫಸ್ಟ್ ಬಾರಿ ಯಾವುದೋ ನಾಟಕ ಸಿನಿಮಾ ನೋಡೋರು ಆ್ಯಕ್ಟರ್ ಯಾರು ಅಂತ ಕೇಳಿದರೆ ಫಸ್ಟ್ ಟೈಮ್ ನೋಡೋ ಆ್ಯಕ್ಟರ್ ಯಾರಾದ್ರೆ ಅವ್ರಿಗೆ, ಎಲ್ಲ ಅವರೇ, ಎಲ್ಲ ಹೀರೋ ಕಂಡ ಕಾಣ್ತಾರೆ, ಎಲ್ಲ ವಿಲನ್ ಕಂಡಾಗೆ ಕಾಣ್ತಾರೆ ಅವ್ರಿಗೆ, ವಿವೇಕನೇ ಇರೋದಿಲ್ಲ ಅವ್ರಿಗೆ. ನೋಡಿ ಅಭ್ಯಾಸ ಇದ್ದವ್ರಿಗೆ ತಷ್ಟ ಐಡೆಂಟಿಫೈ ಮಾಡ್ತಾನೆ. ಕಾಲನೇಮೆ ಯಾರು? ಇವರೇ ಕಾಲನೇಮೆ ಇದ್ದಾಗಿರ್ತಾರೆ ಪಾಪ, ಇನ್ನ ಕಾಲನೇಮೆ ಗೊತ್ತಾಗುತ್ತೆ ಯಾರು ಕಾಲನೇಮೆ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಬರುತ್ತೆ, ವಿಸ್ತಾರವಾಗಿ ಅವನ ಕಥೆ ಹೇಳ್ತಾರೆ. ಕಾಲನೇಮೆ ಅನ್ನೋ ರಾಕ್ಷಸ, ವಿಚಿತ್ರ ರಾಕ್ಷಸ, ಅವನಿಗೆ ಸಾವಿರ ತಲೆಗಳು ಅಂತ ಹೇಳುತ್ತಾರೆ, ಸಾವಿರ ತಲೆಗಳು. ಆಗ ನಮಗೆ ಒಂದು ಕಾನ್ಸೆಪ್ಟ್ ಬಂತು, ಕಾಮಾವಿನ ದೈತ್ಯರ ಕಾನ್ಸೆಪ್ಟ್ ಬಂತು ನಮಗೆ. ಅವನು ಎಷ್ಟು ಕೆಟ್ಟವನು ಅಂತ ನಮಗೆ ಅರ್ಥ ಆಗುತ್ತೆ. ಯಾಕೆ ಗೊತ್ತಾ? ಹತ್ತು ತಲೆ ಇದ್ದ ರಾವಣನೇ ಅಷ್ಟು ಜೋರಾಗಿದ್ದರೆ ಈ ಸಾವಿರ ತಲೆಯ ರಾಕ್ಷಸ ಎಷ್ಟು ಜೋರಾಗಿರಬೇಕು ಅಂತ ತಕ್ಷಣ ಅರ್ಥ ಆಗುತ್ತೆ. ಹತ್ತು ತಲೆಯ ರಾವಣ ಲೋಕ ಕಂಟಕನಾದ, ಸಾವಿರ ತಲೆಯ ಕಾಲನೇಮಿ ಭಯಾನಕವಾದ ಕಂಟಕ, ರಾವಣನನ್ನು ಮೀರಿಸಿದ ಮಹಾದೈತ್ಯ ಕಾಲನೇಮಿ ಅಂತ ಕರೀತಾರೆ. ಅಷ್ಟರ ಮಟ್ಟಿ ಭಯಾನಕನಾದವನು ಸಾವಿರ ತಲೆಯ ದೈತ್ಯ. ನಮ್ಮ ಶಾಸ್ತ್ರ ಏನು ಹೇಳುತ್ತಲ್ಲ, ಎಷ್ಟು ಸಿಂಬಾಲಿಕ್ ಆಗಿರುತ್ತೆ ಗೊತ್ತಾ? ಅದು ಅವನಿಗೆ ಸಾವಿರ ತಲೆ ಕಾಮಾಭಿಮಾನಿ ದೈತ್ಯ ಅಂತ ಕರೀತಾರಲ್ಲ, ಎಷ್ಟು ಹೊಂದಾಣಿಕೆ ಇದೆ ನೋಡಿ. ಅವನಿಗೆ ಸಾವಿರ ತಲೆ, ಕಾಮಕ್ಕೆ ಎಷ್ಟು ಮುಖ? ಸೆವರಲ್ ಫೇಸಸ್ ಅಂತ ಕರೆದು ಬಿಡ್ತಾರೆ. ಕಾಮಕ್ಕೆ ಅನೇಕ ಮುಖಗಳಿರೋದ್ರಿಂದ ಕಾಮ ಬಹುಮುಖವಾದದ್ದು ಅಂದರೂ ಒಂದೇ, ಆದರೆ ಅಭಿಮಾನಿ ದೈತ್ಯನಾದ ಕಾಲನೇಮಿಗೆ ಸಾವಿರ ತಲೆ ಅಂದರೂ ಒಂದೇ. ಕಾಮದ ಮುಖ ಅತ್ಯಂತ ವಿಚಿತ್ರವಾದದ್ದು. ಆಗ ನಮಗೆ ಈ ಕಾಮದ ದೈತ್ಯ ಕಾಲನೇಮಿ ಯಾತಕ್ಕಾಗಿದ್ದಾನೆ ಅನ್ನೋದಕ್ಕೆ ಸರಳವಾದ ಉತ್ತರ ಸಿಕ್ಕಂತೆ. ಇಂಥ ಕಾಲನೇಮಿಯನ್ನು ಸಂಹಾರ ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಕಾಮಾಭಿಮಾನಿ ಕಾಲನೇಮಿ ಆದ್ದರಿಂದ ಅವನು ಯಾರು ಕೊಲ್ಲಬೇಕು? ಹರಿವಂಶದಲ್ಲಿ ಹೇಳ್ತಾರೆ, ಕಾಲನೇಮಿ ಯುದ್ಧಕ್ಕೆ ಅಂತ ಬಂದಾಗ ಆತನ ಸಂಹಾರ ಮಾಡಿದ್ದು ಬ್ರಹ್ಮದೇವರ ವರ ಇತ್ತು ಅವನಿಗೆ. ಆದ್ದರಿಂದ ಸಂಹಾರ ಯಾರು ಮಾಡಿದರು ಅಂದರೆ ಸಾಕ್ಷಾತ್ ನಾರಾಯಣ ಮಾಡದ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಕಾಲನೇಮಿಯನ್ನು ಕೊಂದಿದ್ದು ನಾರಾಯಣ. ಈಗ ಗೀತೆ ಓದಿ ಅರ್ಥ ಆಗುತ್ತೆ. ಅರ್ಜುನ ಕಾಮವನ್ನು ಹೇಗೆ ಕೊಲ್ಲಬೇಕು ಅಂತ ಬುದ್ಧಿಯ ಮೇಲೆ ಇದ್ದಾನಲ್ಲ ಅವನನ್ನು ತಿಳ್ಕೊ, ಆಗ ಕಾಮ ಸಾಯುತ್ತೆ ಅಂತ ಹೇಳಿ. ಬುದ್ಧಿ ಮೇಲೆ ನಾರಾಯಣ ಅಂತ ಹೇಳಿದ್ರಲ್ಲ ಈಗ, ಸೊ ನಾರಾಯಣನ ಧ್ಯಾನ ಮಾಡಿದವರಿಗೆ ಕಾಮ ಸಾಯಿ. ಅದನ್ನೇ ಪುರಂದರದಾಸರು ಹೇಳ್ತಾ, ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ. ಯಾವಾಗ ಭಗವಂತನನ್ನು ಶರಣ ಹೊಂದುತ್ತೇವೆ ಆಗ ಕಾಲನೇಮಿ ಸಾಯ್ತಾನೆ, ಆಗ ಕಾಮದ ಎಫೆಕ್ಟ್ ಹೋಗಿಬಿಡುತ್ತೆ. ಕಾಲನೇಮಿ ಸಾಯ್ತಾನೆ, ಕಾಮದ ಎಫೆಕ್ಟ್ ಹೋಗುತ್ತೆ. ಕಾರನ್ನು ಬರ್ತಾ ಇರುತ್ತೆ, ಹಿಂದಕ್ಕೆ ಹಿಂದಕ್ಕೆ ಹೋಗುತ್ತಾ, ಅದು ಒಂದು ಡ್ರೈವರ್ ಇರ್ತಾನಲ್ಲ ಅವನು ಹಿಂದಕ್ಕೆ ಹೋಗುತ್ತಾನೆ ವಾಪಸ್. ಅದು ಕಾರ ಹಿಂದಕ್ಕೆ ಹೋಗೋದಿಲ್ಲ, ಡ್ರೈವರ್ ಹಿಂದಕ್ಕೆ ಹೋಗುತ್ತಾನೆ. ಲೆಫ್ಟ್ ಲೆಟರ್ನಲ್ಲ ಲೈಟರ್ ಕಾರ್ ಆಗೋದಿಲ್ಲ, ಡ್ರೈವರ್ ಮಾಡ್ತಾನೆ. ತತ್ವಾಭಿಮಾನ ದೇವತೆಗಳು ಹಾಗೆ ಅದನ್ನು ಆಡಿಸ್ತಾ ಹೋಗ್ತಾರೆ. ದೈತ್ಯರುಗಳು ಆಕ್ರಮಣ ಮಾಡ್ತಾರೆ, ದೇವತೆಗಳು ಪರಿಹಾರ ಮಾಡ್ತಾರೆ. ಆದ್ದರಿಂದ ಕಾಮಾಭಿಮಾನಿಯಾದ ಕಾಲನೇಮಿಯನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಿದ್ದು ನಾರಾಯಣನಿಗೆ ಮಾತ್ರವಾದ್ದರಿಂದ, ಆ ನಾರಾಯಣ ನಾನೇ ಆದ್ದರಿಂದ ನನ್ನನ್ನು ಶರಣ ಹೊಂದು ಅಂತ ಭಗವಂತ ತತ್ವವನ್ನು ಹೇಳುತ್ತಾರೆ. ಇಷ್ಟು ಓದಿ ಈಗ ಕಂಸನನ್ನು ಕೃಷ್ಣ ಕೊಂದ ಅಂತ ಇರಲ್ಲ ಆ ಕಥೆ ಅರ್ಥ ಆಗುತ್ತೆ. ಕಂಸನನ್ನು ಕೃಷ್ಣ ಕೊಂದ, ಕಂಸ ಯಾರು ಅಂತ ಪ್ರಶ್ನೆ ಬಂತು. ಭಾಗವತ ಓದ್ದವರಿಗೆ ಗೊತ್ತಿರುತ್ತೆ, ಅವನ ಕಾಲನೇಮಿ ರಾಕ್ಷಸರ ಅವತಾರವೇ ಕಂಸ. ಕಾಲನೇಮಿ ರಾಕ್ಷಸನ ಅವತಾರವೇ ಕಂಸ. ಅವನು ಯಾರು ಕೊಲ್ಲಬೇಕಾಗಿತ್ತು? ನಾರಾಯಣ ಕೊಲ್ಲಬೇಕು, ನಾರಾಯಣನೇ ಕೃಷ್ಣ. ಆದ್ದರಿಂದ ಧರಾದೇವಿ ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ನಾರಾಯಣನ ಪ್ರಾರ್ಥನೆ ಮಾಡ್ತಾರೆ, ಕಂಸನ ಸಂಹಾರಕ್ಕೆ ನೀನು ಬರಬೇಕಾಗಿದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಅವತಾರವಾಗುತ್ತೆ. ಅಂದರೆ ಭಗವದ್ಗೀತೆ ಮೂರನೇ ಅಧ್ಯಾಯದ ಕೊನೆಯ ಭಾಗ ಪೂರ್ತಿ ತಾತ್ವಿಕವಾದ ವಿವೇಚನೆ, ಕೃಷ್ಣಾವತಾರದ ತಾತ್ವಿಕ ವಿವೇಚನೆ. ಅಲ್ಲಿ ಸ್ವಾರಸ್ಯ ನೋಡಬೇಕು. ಮತ್ತೆ ಅರಿಕೆ ಕೊಡಬೇಕಾದ್ರೆ ಹೇಳ್ತೇವಲ್ಲ, ಜಾತಃ ಕಂಸವಧಾರ್ಥಾಯ, ಜಾತಃ ಕಂಸವಧಾರ್ಥಾಯ, ಅದಕ್ಕೆ ಜಾತಃ ಕಾಮನಿಗ್ರಹಾಯ ಅಂತ ಅರ್ಥ. ಭಗವಂತನ ಅವತಾರದ ಕಥೆ ಕೇಳೋದಂದರೆ ಕಾಮವನ್ನು ಗೆಲ್ಲುವ ಉಪಾಯ ಅಂತ ಅದಕ್ಕೆ ತಾತ್ಪರ್ಯ. ಇಡೀ ಕೃಷ್ಣಾವತಾರದ ಸಂದೇಶವನ್ನೇ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕೊನೆಗೆ ನಾವು ಕೃಷ್ಣನ ಬಾಯಿಂದನೇ ಕೇಳ್ತೇವೆ ಎಂಬುದು ವಿಶೇಷ. ಅನ್ನು ಯೋಚನೆ ಮಾಡಿ, ಮಧುರಾಪಟ್ಟಣ, ಅಲ್ಲಿ ಸಿಂಹಾಸನ, ಕಂಸ ಕೂತಿದ್ದಾನೆ. ಇದು ಭಾಗವತ ಕೇಳಿದವರಿಗೆ ಗೊತ್ತು. ಮಧುರಾಪಟ್ಟಣ, ಅಲ್ಲಿ ಸಿಂಹಾಸನ, ಅಲ್ಲಿ ಕಂಸ ಕೂತಿದ್ದಾನೆ. ಅದು ಶಾಸ್ತ್ರ ಹೇಳುತ್ತದೆ, ಮಧುರಾಪಟ್ಟಣ ಅಂದರೆ ಯಾವುದೋ ಅಲ್ಲ, ನಮ್ಮ ದೇಹವೇ ಮಧುರಾಪಟ್ಟಣ ಅಂತ ಹೇಳಿ. ನಮ್ಮ ದೇಹವೇ ಮಧುರಾಪಟ್ಟಣ, ಕೃಷ್ಣನ ಹೇಳಿದ ಅರ್ಥ ಅದು. ನವದ್ವಾರೆ ಪುರೇ ದೇಹಿ ನೈವ ಕುರುವನ್ ನಕಾರಯನ್, ಭಗವದ್ಗೀತೆಯೇ ಕೊಟ್ಟ ಉತ್ತರ. ನಮ್ಮ ದೇಹವೇ ಒಂಬತ್ತು ದ್ವಾರಗಳ ಒಂದು ಮಧುರಾಪಟ್ಟಣ. ಇದರೊಳಗೆ ಯಾರು ಕೂಡಬೇಕು ಇವತ್ತು? ಕೃಷ್ಣ ಕೂಡಬೇಕು. ಕೂತಿರೋದು ಯಾರೀಗ? ಸಿಂಹಾಸನ ಅಂದ್ರೇನು? ಸಿಂಹಾಸನ ಅಂತ ಹೇಳಿದಾಗ ಹೃದಯ. ನಮ್ಮ ಶರೀರ ಮಧುರಾಪಟ್ಟಣವಾದರೆ ಸಿಂಹಾಸನ ಅಂದರೆ ಹೃದಯ ಅಂತ. ಅದು ಹೃದಯ ಸಿಂಹಾಸನ ಅಂತ ನಾವು ಕರೆಯೋದು. ಹೃದಯ ಸಿಂಹಾಸನ ಅಂತ ಕರೀತೇವೆ. ಸಿಂಹಾಸನ ಕೂತಿರೋದು ಯಾರೀಗ? ಕಂಸ ಕೂತಿದ್ದಾನೆ. ಕಂಸ ಅಂದರೆ ಯಾರು? ಕಾಲನೇಮಿ. ಕಾಲನೇಮಿ ಅಂದರೆ ಕಾಮ. ನಮ್ಮ ಹೃದಯ ಸಿಂಹಾಸನ ಕೂತಿರೋದು ಯಾರು ಇವತ್ತು ಅಂದರೆ ಕಾಮ ಕೂತಿದೆ ಅಂತ ಅರ್ಥ. ಅದು ನಡೀತಿರೋದು ಹಾಗೆ ಇವತ್ತು. ಏನೇ ಏಕಾಚಿ ನೋಡ್ರಿ, ನಾ ಮಾಡೋದಿಲ್ಲ, ಯಾಕೆ ನನಗೆ ಇಷ್ಟ ಇಲ್ಲ, ಮುದೋಯ್ತಾನೆ, ನಾನು ಹೋಗ್ತೇನೆ, ಯಾಕೆ ತಿಂತೆ, ನನಗೆ ಇಷ್ಟ ಇದೆ ತಿಂತೆ. ಇಷ್ಟ ಅಂದರೆ ಅರ್ಥ ಏನದಕ್ಕೆ? ಕಾಮ ಅಂತ. ಐ ಲೈಕ್ ಇಟ್, ಐ ಡೂ ಇಟ್ ಅಂದರೆ ಕಾಮದ ಹೇಳಿದಂತೆ ಕೇಳ್ತೇವೆ ಅಂತ. ಕಾಮ ಹೇಳಿದಂತೆ ಕೇಳ್ತೇವೆ. ಇದ್ದಕ್ಕಿದ್ದಾಗಿ ಮಾತಾಡ್ತಾನೆ ಅಂದರೆ ಕಾಲನೇಮಿ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅರ್ಥ. ನಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋದು ಇವತ್ತು ಕಾಮ, ಕಾಮನೆಗಳ ಆಗರ. ಹೃದಯ ಅಂದರೆ ಮನಸ್ಸು ಅಂತ ಇನ್ನೊಂದು ಅರ್ಥ. ಮನಸ್ಸಿನಲ್ಲಿ ಕಾಮ ತುಂಬಿಕೊಂಡು ಹೋಗಿಬಿಟ್ಟಿದೆ, ಮನಸ್ಸಲ್ಲಿ ಕಾಮ ತುಂಬಿಕೊಂಡು ಹೋಗಿದೆ. ಅದು ಹೇಗೆ ಪರಿಹಾರ ಮಾಡಬೇಕು? ಯಾರಿಂದನೂ ಸಾಧ್ಯ ಇಲ್ಲ. ತಂದೆ ಉಗ್ರಸೇನೇ ಒಳಗೆ ಹಾಕಿದ್ದಾನೆ ಅವನು, ತಂಗಿ ದೇವಕಿಯನ್ನು ಸೆರೆಗೆ ಹಾಕಿದ್ದಾನೆ, ವಸ್ತುವನ್ನು ಸೆರೆಗೆ ಹಾಕಿಬಿಟ್ಟಿದ್ದಾನೆ, ಯಾರೂ ಅವನು ತಂಟೆ ಬರಹಾಗಿಲ್ಲ. ಏನು ಮಾಡಬೇಕೀಗ? ಆ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಅವತಾರವನ್ನು ಮಾಡ್ತಾನೆ, ಮಧುರೆಗೆ ಬರ್ತಾನೆ, ಕಂಸನನ್ನು ಆಕ್ರಮಿಸ್ತಾನೆ. ಸಿಂಹಾಸನ ಅವನ ಹತ್ರ ಹೋಗ್ಲಿಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ನೋ ಎಂಟ್ರಿ. ಕುಲಯಾಪೀಡ ಆನೆ ಇದೆ, ಮೇಲೆ ಮಾವುತ ಕೂತ ಇದ್ದಾನೆ, ಅವರಿಬ್ಬರಿಗೂ ಸಾಕ್ಷಾತ್ ಪಾರ್ವತಿದೇವಿಯ ವರ ಇದೆ. ಇನ್ನೂ ಒಳಗೆ ಹೋದರೆ ಚಾಣೋರ ಮುಷ್ಟಿಕರಿದ್ದಾರೆ. ಇನ್ನೂ ಒಳಗೆ ಹೋದರೆ ಅಕ್ಷೋಣಿಗಟ್ಟಲೆ ಸೈನ್ಯ ಇದೆ. ಆ ಪ್ರೊಟೆಕ್ಷನ್ ಇದೆ ಕಾಮನಿಗೆ. ಇವತ್ತು ಯಾವ ಆಪರೇಷನ್ ಮಾಡಿದ್ರು ಕಾಮ ತೆಗಲಿಕ್ಕೆ ಬರೋದಿಲ್ಲ. ಬಿಯಾಂಡ್ ಡಾಕ್ಟರ್ ಕೆಪಾಸಿಟಿ ಇದು ಒಂದು. ಇವತ್ತು ಯಾವ ಹಾರ್ಟ್ ಆಪರೇಷನ್ ಮಾಡೋ ಡಾಕ್ಟರ್ ಸಿಗ್ತಾನೆ, ಆದರೆ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ರೀತಿ ಇರ್ತಾನೋ ಆಪರೇಷನ್ ಆದ ಆ ರೀತಿಯೇ ಇರ್ತಾನೆ. ಮತ್ತೆ ಅವನು ಯಥಾ ಪ್ರಕಾರ ಬ್ಲ್ಯಾಕ್ ಮಾರ್ಕೆಟ್ ಅದೇ ಯೋಚನೆ ಮಾಡ್ತಾನೆ, ಹೊರತು ಬೇರೆ ಯೋಚನೆ ಮಾಡೋದಿಲ್ಲ ಅವನು. ಅವನು ಈ ಹಾರ್ಟ್ ಬೇರೆಯವ್ರ ಹಾರ್ಟ್ ಇಟ್ಟರು ಕೂಡ ಫಂಕ್ಷನ್ ಮಾಡೋದು ಯಥಾ ಪ್ರಕಾರ ಅವ್ರ ಬುದ್ಧಿ ಹಾಗೆ ಇರುತ್ತೆ, ಚೇಂಜ್ ಆಗೋದಿಲ್ಲ ಅದು. ಆದರೆ ಭಗವದ್ಗೀತೆ ಕೇಳ್ತೇವಲ್ಲ, ಒಡಗಿನ ಹಾರ್ಟೇ ಚೇಂಜ್ ಮಾಡುತ್ತೆ ಅದು. ಭಗವದ್ಗೀತೆ ಈ ಆಪರೇಷನ್ ಮಾಡಬೇಕಾದ್ರೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಭಗವಂತ ಕೃಷ್ಣ ಮಾತ್ರ ಮಾಡ್ತಕ್ಕ ವಿಟೋ ಪವರ್ ಇದ್ದಾಗ ಇನ್ಯಾರಿಗೂ ಡೆಲಿಗೇಟ್ ಮಾಡಿಲ್ಲ ಪವರ್ ಅದನ್ನು ಪರಮಾತ್ಮ. ಕಂಸನನ್ನು ತಾನೇ ಕೊಲ್ತೇನೆ ಅಂತ ಹೇಗೆ ಬಂದನೋ, ಹೃದಯ ಸಿಂಹಾಸನದಲ್ಲಿ ಕೂತಿರ್ತಾ ಇರ್ತ ಕಾಮವನ್ನು ತೆಗಿಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇಲ್ಲ ಅದು ಒಂದು. ಇವತ್ತು ಎಷ್ಟು ಸೂಕ್ಷ್ಮ ರೋಗಗಳನ್ನು ಎಷ್ಟು ಸೀರಿಯಸ್ ಟೆಸ್ಟ್ ಮಾಡಬೇಕು ಅಂತ. ಇವತ್ತು ಬಿಡಿ ಪುಡಿ ಇದು ಗೊತ್ತಾಗಲ್ಲ ಜನಗಡಿ, ಪಾಪ ಬಿಡಿ ಪುಡಿ ಯಾವುದೋ ಅಂತರಾಕ್ಷ ಯಾವುದೋ ಗೊತ್ತಾಗ್ತಾ ಇಲ್ಲ. ಪುಡಿ ನೋಡಿ ನಾಳೆ ಯಾರು ರೊಟ್ಟಿ ಮಾಡದೆ ಬಿಟ್ಟುಬಿಡ್ತಾರೆ, ಬರೀ ಪಿಡಿ ಬರೀ ಪಿಡಿ ಪುಡಿ ನೋಡಿ ತರ್ತೇವೆ. ಅವರಿಗೆಲ್ಲ ಅಂತರಾಕ್ಷ ಬಂತು ಹೆದರಿಕೆ ಆಗ್ಬೋದು. ಫ್ಲೋರ್ ಮಿಲ್ಸ್ಗೆಲ್ಲ ಯಾರು ಹೋಗ್ಲಿಕ್ಕೆ ಇಲ್ಲ, ಎಲ್ಲಿ ಅಂತರಾಕ್ಷ ಬರುತ್ತೋದು ಗಾಬರಿ ಆಗಿಬಿಡುತ್ತೆ. ನಾವು ಈ ವಿವೇಕನೇ ಇಲ್ಲದೆ ಹೋದ ಕಾಲಕ್ಕೆ ಇನ್ನು ಕಾಮ ಯಾವುದು, ಹೃದಯ ಯಾವುದು ಯಾರಿಗೆ ಗೊತ್ತಾಗಬೇಕು? ಐಡೆಂಟಿಫೈ ಮಾಡಿ. ತಮಾಷೆ ಏನು ಗೊತ್ತಾ? ಇವತ್ತು ಎಲ್ಲಿ ವಿಜ್ಞಾನ ಮುಂದುವರೆದಿದೆ ಅಂದರೆ ಹಾರ್ಟ್ ತೆಗೆದು ಕಡೆಗೆಟ್ಟುಬಿಡ್ತಾರೆ. ಪೂರ್ತಿಯಾಗಿ ಇರೋ ಹಾರ್ಟನ್ನ ಪೂರ್ತಿ ಕಡೆಗೆ ತೆಗೆದಿಟ್ಟುಬಿಟ್ಟು ಇನ್ನೊಂದು ಹಾರ್ಟನ್ನು ರೀಪ್ಲೇಸ್ ಮಾಡಿ ಆ ಫಂಕ್ಷನ್ ಮಾಡ್ತಾರೆ. ಎಂಥ ಆಶ್ಚರ್ಯ ಇದು! ಹೃದಯ ಫಿಸಿಕಲ್ ಹೃದಯ ಬದಲಾಯಿಸುವ ಶಕ್ತಿ ವಿಜ್ಞಾನಕ್ಕೆ ಬಂದಿದೆ, ಆದರೆ ಈ ಸ್ಪಿರಿಚುವಲ್ ಹೃದಯ ಬದಲಾಯಿಸುವ ಶಕ್ತಿ ಮಾತ್ರ ವೇದಾಂತದ್ದು, ತತ್ವಜ್ಞಾನದ್ದೇ ಹೊರತು ಬೇರೆ ಯಾವುದಕ್ಕೂ ಸಾಧ್ಯ ಇಲ್ಲ. ತತ್ವಜ್ಞಾನ ಒಂದರಿಂದನೇ ಆಗಬೇಕಾದ್ರೆ ಹೃದಯ ಪರಿವರ್ತನೆ ಅಂತ ಹೇಳ್ತೇವಲ್ಲ ಅದಾಗಬೇಕು. ಈ ಹೃದಯವನ್ನು ಬದಲಾಯಿಸದೇ ಹೋದರೆ ನೀವಿನ್ನು ಬದುಕೋದಿಲ್ಲ ಅಂತ ಹೇಳ್ತಾರಲ್ಲ. ನೀವು ಹೃದಯ ಪರಿವರ್ತನೆ ದೇವರ ಕಡೆ ಮಾಡಿಕೊಳ್ಳದೆ ಹೋದರೆ ನೀವು ಮೋಕ್ಷ ಹೊಂದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ ಶಾಸ್ತ್ರ. ಅದು ಉಪಾಯವಾಗಿ ಕೃಷ್ಣನ ಧ್ಯಾನವನ್ನು ಹೇಳಿ. ಕೃಷ್ಣ ಹೋಗ್ತಾನೆ, ಕಾಮ ಕೆಳಗಿಳಿಯೋದಿಲ್ಲ ಅವನು. ಕಂಸ ಎಂಥವನು ಗೊತ್ತಾ? ಅಷ್ಟು ಮಾಡಿದ್ರೆ ಅಲ್ಲೇ ಕೂತಿರ್ತಾನೆ ಸಿಂಹಾಸನ ಮೇಲೆ ಅವನು. ಕೃಷ್ಣ ಅಲ್ಲಿಗೆ ಹರತಾನೆ, ಅವನನ್ನು ಹಿಡಿತಾನೆ. ಕೆಲವು ಹೇಳ್ಬೋದು, ನೋಡಿ ನೀವು ಯಾಕೆ ತಲೆ ಕೆಡಿಸ್ಕೋತೀರಿ, ವಯಸ್ಸಾದ್ಮೇಲೆ ಸಾಯುತ್ತೆ. ಎಷ್ಟೋ ದಿನ ಕೊನೆ ವೀರಪ್ಪನ ಬಗ್ಗೆ ಜನಕ್ಕೊಂದು ನಂಬಿಕೆ ಇದೆ, ಸರ್ಕಾರ ಹಿಡಿಯುತ್ತೋ ಬಿಡುತ್ತೋ, ಕೊನೆಗೆ ಅವನಾರು ಸಾಯ್ತಾನೆ ಒಂದು ದಿವಸ ಅಂತ. ಅದು ಒಂದೇ ಆಸೆ ಉಳಿದರಲ್ಲಿ, ಯಾಕಂದರೆ ಅವನೇ ಸಾಯ್ತು. ವಯಸ್ಸಾದ ಮೇಲೆ ಬಹುಶಃ ಅವನು ಸಾಯ್ಬೋದು ಅಥವಾ ಸಿಗಬಹುದು ಅಂತ. ಟ್ರಾಜಿಡಿ ಸಿಗದೆ ಹೋದರೂ ಕೂಡ ಒಂದು ಫೈಂಡ್ ಒನ್ ಡೇ ವಿಲ್ ಕಮ್ ಅಂತ ಹೇಳ್ತಾರಲ್ಲ, ಆ ಟೈಪ್ ಆಗ್ಬೋದು. ಆದರೆ ಕಾಮ ಹಾಗೆಲ್ಲ ಸಾಯೋದಿಲ್ಲ ಅಂತ ಹೇಳಿಬಿಡುತ್ತೆ. ಕಾಮ ಎಷ್ಟು ವಯಸ್ಸಾದರೂ ಕಾಮ ಸಾಯೋದಿಲ್ಲ. ಇದು ಭಾರಿ ಮುಖ್ಯ. ಇದು ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ. ವಯಸ್ಸಾಗ್ತಾ ಆಗ್ತಾ ಹೋದಂತೆ ನಮ್ಮ ಆಸೆ ಕಡಿಮೆ ಆಗೋದಿಲ್ಲ. ಮತ್ತೆಷ್ಟೋ ಜನ ಮನುಷ್ಯರು ಕಬ್ಬು ತಿನ್ನೋದು ಬಿಟ್ಟುಬಿಡ್ತಾರೆ ಪಾಪ. ಎಷ್ಟೋ ಜನ ಏನೇನು ಬಿಟ್ಟುಬಿಡ್ತಾರೆ ಅಂತ ಕೇಳಿದರೆ, ಆಸೆ ಬಿಟ್ಟಿಲ್ರಿ ಪಾಪ, ಕೆಪಾಸಿಟಿ ಇಲ್ಲ ಹಾಗಾಗಿದೆ ಅಂತ ಹೇಳ್ತಾರೆ. ಹಲ್ಲು ಬಿದ್ದೋಗಿ ಇನ್ನೇನು ಮಾಡ್ತಾರೆ ಪಾಪ? ಅಭಾವ ವೈರಾಗ್ಯ. ಕಬ್ಬಿನೊಳಗೆ ಹರಸ ವಿದಂತನಿಗೆ ಹಬ್ಬ ಬಲ್ಲೋದೆ. ಆದ್ದರಿಂದ ಅವರು ಬಿಡೋದು ಕಬ್ಬಿನ ಬಿಟ್ಟಿಲ್ಲ, ಕಬ್ಬು ತಿನ್ನಕ್ಕೆ ಆಗೋದಿಲ್ಲ ಅಂತ ಬಿಟ್ಟಿದ್ದಾರೆ ಹೊರತು ಕಬ್ಬು ಬಿಟ್ಟಿಲ್ಲ ಅವರು. ಮತ್ತು ಯಾವುದನ್ನೂ ಬಿಟ್ಟಿಲ್ಲ, ಕೆಪಾಸಿಟಿ ನನ್ನ ಕೈಲಿ ಆಗೋದಿಲ್ಲ ಅಂತಾರೆ. ಅರ್ಜೆಂಟ್ ಹೋಗೋಕೆ ಸಿನಿಮಾಗೆ ಹೋಗಿ ಕರೀತಾರೆ, ಅಯ್ಯೋ ಆಗೋದಿಲ್ಲ ಯಾ, ಕೈಲಿ ಆಗೋದಿಲ್ಲ ಯಾ, ಬರ್ತಿದ್ದೆ ಇಲ್ಲ ಹೋದರೆ ಅದು ಮತ್ತೆ ಜೊತೆಗೆ ಹೇಳೋದು, ಇದು ಬಂದುಬಿಡ್ತಿದ್ದೆ, ಬಿಡ್ತಿದ್ದಿಲ್ಲ, ಕೈಲಾಗೋದಿಲ್ಲ. ನೀವಾದರೂ ಹೋಗಿ ಬನ್ನಿ ಪಾಪ, ಅಷ್ಟೇ, ಅದು ಬೇರೆ ಜೊತೆಗೆ ನೀವಾದರೂ ಹೋಗಿ ಬನ್ನಿ, ನಮಗೆ ಅದು ಯೋಚನೆ ಇಲ್ಲ. ಈ ರೀತಿ ಮಾಡಿ ಟೆಂಪ್ಟ್ ಮಾಡಿ ಕಳಿಸಿಬಿಡ್ತಾನೆ. ಅಂದರೆ ಆಸೆ ಹೋಗಿಲ್ಲ ಅಂತ ಗಮನಿಸಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ವಯಸ್ಸಾಗ್ತಾ ಆಗ್ತಾ ಹೋದಂತೆ ಆಸೆ ಏನಾದರೂ ಹೋಗೋದಾಗಿದ್ದರೆ ವಯಸ್ಸಾದವರೆಲ್ಲ ಒಳ್ಳೆ ಜಮ್ಮಿದ್ದಾಗಿರಬೇಕಾಗಿತ್ತು. ವಯಸ್ಸಾದವರೆಲ್ಲ ಏನು ಒಳ್ಳೆ ಮಹಾ ಋಷಿಗಳಿದ್ದಾಗಿರಬೇಕಾಗಿತ್ತು. ಆದರೆ ಇವತ್ತು ಜಗತ್ತಿನ ಮಹಾ ದೈತ್ಯರುಗಳು ಭಾರಿ ವಯಸ್ಸಾದವರೇ ಅಂತ ಅರ್ಥ ಮಾಡ್ಕೊಂಡು ಬಿಟ್ಟರೆ ಯೋಚನೆ ಮಾಡಬೇಕಾದ. ವಯಸ್ಸಾದ್ರೆ ಮುದಿ ಗೂಬೆ ಅಂತ ಯಾರು ಕರಿತಾ ಇದ್ದಿಲ್ಲ, ಮುದಿ ಮಹರ್ಷಿ ಅಂತ ಕರೆದು ಬಿಡ್ತಿದ್ರು, ಕರೆಯೋದಿಲ್ಲ. ಯಾಕೆ? ಆಸೆ. ಗೂಬೆ ಅನ್ನೋದು ಆಸೆಯ ಸಂಕೇತ ಕೂಡ ಹೌದು, ಆಸೆಯ ಸಂಕೇತ. ಎಷ್ಟೋ ಜನ ಆ ಕೆಟ್ಟ ಕಣ್ಣು ಬಿಟ್ಟೆ ಪಾಪ ಹುಡುಗರ ಆರೋಗ್ಯ ಕೆಟ್ಟೋಗುತ್ತೆ, ಅಷ್ಟರ ಮಟ್ಟಿಗೆ ಆಸೆ ಇರುತ್ತೆ ಅವರೊಳಗೆ. ಯಾಕೆ ತಿಂತಾನಲ್ಲ, ನನಗೆ ತಿನ್ನಕ್ಕಾಗಲೇ ಹೋಲ್ದಲ್ಲ, ಚಿಕ್ಕವನಿಂದ ತಿಂತಿದ್ದೆ ಬಿಡಿ, ಹೋಗಿಬಿಡ್ತಲ್ಲ ಅಂತ ನೋಡಿಬಿಟ್ಟ ಅಂದರೆ ತಿನ್ನೋರು ಸಿಕ್ಕಿನೂ ಹೋಗಿಬಿಡುತ್ತೆ, ಅಷ್ಟು ಕೆಟ್ಟದಾಗ ನೋಡಿಬಿಡ್ತಾನೆ. ಅಂದರೆ ಇವತ್ತು ವಯಸ್ಸಾದವರೆಲ್ಲ ಇವತ್ತು ಎಷ್ಟೋ ದಿನ ಇರುತ್ತೆ, ರೋಗ ಬಂದಿರುತ್ತೆ, ಪರವಾಗಿಲ್ಲ ಆಮೇಲೆ ಸರಿ ಹೋಗುತ್ತೆ ಅಂತ ಕೇಳಿದರೆ ಇನ್ನು ಜಾಸ್ತಿ ಆಗುತ್ತೆ ಸರ್, ಕಡಿಮೆ ಹೋಗೋದಿಲ್ಲ, ಜಾಸ್ತಿ ಆಗ್ತಾ ಹೋಗುದು. ಕ್ಯಾನ್ಸರ್ ಇದೆ, ಸ್ವಲ್ಪ ದಿವಸ ಬಿಡಿ ಸರಿ ಹೋಗುತ್ತೆ ಅಂತ ಕೇಳಿದರೆ ಅವು ಇನ್ಕ್ಯೂರಬಲ್ ಆಗಿಬಿಡುತ್ತೆ. ಮನೆಗೆ ಬರ್ತಾ 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 ಯಾವ ರೋಗವೂ ಕೂಡ ತನಿಷ್ಠ ತಾನೇ ಸಾಯೋದಿಲ್ಲ. ಇವತ್ತು ಕಾಮದಂಥ ದೊಡ್ಡ ರೋಗ ಇಲ್ಲ, ತನಿಷ್ಠ ತಾನೇ ಸಾಯೋದಿಲ್ಲ. ಅದು ಕೃಷ್ಣ ಬರಬೇಕು, ಅದನ್ನು ಎಳಿಬೇಕು, ಹಿಡಿದು ಕೊಲ್ಲಬೇಕು, ಅವ ಮಾತ್ರ ಸಾಯ್ತಾನೆ. ಅದಕ್ಕೆ ಏವಂ ಬುದ್ಧಿ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನವಾತ್ಮನ ದೇಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಆದ ಕೃಷ್ಣನ ಧ್ಯಾನವನ್ನು ಮಾಡು. ಆ ಕೃಷ್ಣ ಒಂದು ಕಂಸನನ್ನು ಎಳಿತಾನೆ, ಕೆಳಗೆ ಬಿಡಿಸ್ತಾನೆ, ಅವನ ಕತ್ತು ಹಿಸಿಗಿ ಕೃಷ್ಣ ಸಂಹಾರ ಮಾಡ್ತಾನೆ, ಮಂಚದಿಂದ ಕೆಳಗೆ ಹಾಕಿ ಅವನನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ಅಲ್ಲಿಗೆ ಆಗ ಸಿಂಹಾಸನ ಖಾಲಿಯಾಯಿತು, ಆಗ ಸಿಂಹಾಸನ ಖಾಲಿಯಾಯಿತು. ಆಗ ಭಗವಂತ ಅಲ್ಲಿ ಉಗ್ರಸೇನನ್ನು ಪ್ರತಿಷ್ಠಾಪಿಸಿಬಿಟ್ಟು ತಾನು ರಾಜ್ಯಭಾರ ಮಾಡ್ತಾ ಇದ್ದ. ಅಲ್ಲಿಗೆ ಮಧುರಾಪಟ್ಟಣ ಮಧುರಾಪಟ್ಟಣವಾಯಿತು ಅಂತ ಕರೀತಾರೆ. ಹೆಸರಿಗೆ ಮಧುರಾಪಟ್ಟಣವಾಗಿತ್ತಷ್ಟೇ, ಆದರೆ ಯಾವಾಗ ಕಂಸ ಸತ್ತನೋ ಅವಾಗ ಮಧುರಾಪಟ್ಟಣ ಆಯಿತು. ಕಂಸ ತಾನೇ ಸಾಯಲಿಲ್ಲ, ಕೃಷ್ಣ ಬಂದಾಗ ಸಾಯ್ತಾನೆ. ಕೃಷ್ಣ ಸುಮ್ಮನೆ ಬರಲಿಲ್ಲ, ಪ್ರಾರ್ಥನೆ ಮಾಡಿದಾಗ ಬರ್ತಾನೆ. ಅದಕ್ಕೆ ನಾವು ವಿಷ್ಣು ಸಹಸ್ರನಾಮ ದ್ವಾದಶವಾಗಿ ಎಲ್ಲ ಯಾತಕ್ಕೆ ಹೇಳೋದು ಅಂದರೆ, ಕೃಷ್ಣ ನೀನು ಬಾ, ಅನುಗ್ರಹ ಮಾಡು. ಅಗ್ನೇನಯ ಸುಭಥಾರಾಯೇ ವಿಶ್ವಾನಿ ದೇವ ಯುನಾನಿ ವಿದ್ವಾನ್ ಇಯೋಧ್ಯಸ್ಮ ಜುಹುರಾಣಮೇನಃ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ಈ ದೇವರು ಪ್ರಾರ್ಥನೆ ಮಾಡಿ 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 ನಾವು ದೇವರನ್ನು ಒಲಿಸಬೇಕು. ಆಗ ಭಗವಂತ ಭೂಲೋಕ ದೇವಲೋಕದಿಂದ ವೈಕುಂಠದಿಂದ ಭೂಮಿಗೆ ಬಂದ. ಇವತ್ತು ಭಗವಂತ ಶಾಸ್ತ್ರ ಗ್ರಂಥಗಳಿಂದ ನಮ್ಮ ಮನಸ್ಸಿಗೆ ಬರ್ತಾನೆ ಅಂತ ಹೇಳ್ತಾನೆ. ಶಾಸ್ತ್ರಗ್ರಂಥದಲ್ಲಿ ದೇವರಿದ್ದಾನೆ, ಗುಡಿಯಲ್ಲಿ ದೇವರಿದ್ದಾನೆ, ಮನಸ್ಸೊಳಗೆ ಬರಬೇಕಲ್ಲ. ಚಿಂತನೆ ಮಾಡಿ ಮಾಡಿ ಮನಸ್ಸಿಗೆ ಬರ್ತಾನೆ. ಯಾವಾಗ ಕೃಷ್ಣ ಬರ್ತಾನೋ ಆವಾಗ ಕಾಮ ಸಾಯುತ್ತೆ. ಕತ್ತಲೆಯಲ್ಲಿ ಹೋಗಿ ಹೋಗಿ ಅಂದರೆ ಕತ್ತಲೆ ಹೋಗೋದಿಲ್ಲ, ಏನು ತಪಸ್ ಮಾಡಿದ್ರೂ ಕತ್ತಲೆ ಹೋಗೋದಿಲ್ಲ, ಬೆಳಗ್ಗೆ ತನ್ನಿ ತಕ್ಷಣ ಹೋಗಿಬಿಡೋದು. ಬೆಳಗ್ಗೆ ತರಲಿಕ್ಕೆ ಕತ್ತಲೆ ಹೇಗೆ ಹೋಗುತ್ತೋ, ಕೃಷ್ಣ ಬರ್ತಿರಲಿಕ್ಕೆ ಕಾಮ ಹೋಗೋದ್ರಿಂದ ಅಲ್ಲಿಗೆ ವಿಶೇಷವಾದ ಸಿದ್ಧಿ ಬರುತ್ತೆ. ಆ ಕಥೆಯ ಜೊತೆಗೆ ತತ್ವವನ್ನು ಹೇಳುತ್ತಾನೆ. ಭಾಗವತದ ಕೃಷ್ಣಾವತಾರದ ಕಂಸನಿಕರದ ಕಥೆಯೆಲ್ಲ ನಿದರ್ಶನ, ಭಗವದ್ಗೀತೆಯ ಭಾಗವೆಲ್ಲ ಅದರ ದರ್ಶನವಾದ್ದರಿಂದ ಗೀತೆಯನ್ನು ತತ್ವ ಅಂತ ಕರೆದು ಅದನ್ನು ದೃಷ್ಟಾಂತ ಅಂತ ಕರೆದಿದ್ದ. ಅದು ದೃಷ್ಟಾಂತ, ಇದು ತತ್ವ, ಗೊತ್ತಿದ್ದರೆ ಹಾಗಾಗುತ್ತೆ, ಇಲ್ಲವರು ಎರಡೂ ಕಥೆಗಳೇ ಎರಡೂ ಅರ್ಥವೇ ಆಗೋದಿಲ್ಲ ನಮಗೆ. ಅದನ್ನೆಲ್ಲ ಹೋಲಿಸಿ ತೋರಿಸಿದ್ದು ಆಚಾರ್ಯರ ವೈಶಿಷ್ಟ್ಯ. ಮೊಟ್ಟ ಮೊದಲ ಬಾರಿಗೆ ಭಗವದ್ಗೀತೆಗೂ ಭಾಗವತಕ್ಕೂ ಭಗವದ್ಗೀತೆಗೂ ಮಹಾಭಾರತಕ್ಕೂ ಎಲ್ಲದಕ್ಕೂ ತೋರಿಸಿದ ಹಿರಿಮೆ ಶ್ರೀಮದ್ ಆಚಾರ್ಯರು. ಇಡೀ ಮಹಾಭಾರತವೇ ಅಧ್ಯಾತ್ಮ ಅಂತ ಆಚಾರ್ಯ ಹೇಳಿಬಿಡ್ತಾರೆ. ಇಲ್ಲಿ ಪಾಪಗಳ ಸಂಘರ್ಷ ಅಂತ ಹೇಳ್ತಾರಲ್ಲ, ಪಾಪಗಳು ಬೇರೆ ಎಲ್ಲ, ಕೌರವೇಯಸ್ತು ಪಾಪಾಡಿ, ಕೌರವರ ಕಡೆಯವರಿದ್ದಾರೆ ಎಲ್ಲ ಪಾಪಗಳ ಸಂಕೇತ, ಪಾಂಡವರ ಕಡೆಯವರೆಲ್ಲ ಪುಣ್ಯದ ಸಂಕೇತ. ಪುಣ್ಯ ಪಾಪಗಳ ಸಂಘರ್ಷದ ಕಥೆಯೇ ಕುರುಕ್ಷೇತ್ರ ಯುದ್ಧ ಅಂತ ಆಚಾರ್ಯ ಹೇಳಿ. ಪುಣ್ಯ ಪಾಪಗಳ ಸಂಘರ್ಷದ ಕಥೆಯೇ ಕುರುಕ್ಷೇತ್ರ ಯುದ್ಧ. ಅಲ್ಲಿ ಪಾಂಡವರು ಗೆದ್ದರು, ಕೌರವರು ಸೋತರು, ಸತ್ರು. ಆದರೆ ಪಾಂಡವರ ಕಡೆ ಗೆಲುವು ತಂದುಕೊಟ್ಟಿದ್ದು ಯಾರು? ಕೃಷ್ಣ ಸಾರಥಿಯಾಗಿ ಕೂತು ಗೆಲುವನ್ನು ತರ್ತಾ ಇದ್ದಾರೆ. ಆದ್ದರಿಂದನೇ ಕೃಷ್ಣನ ಹಿರಿಮೆ ಅಗಾಧವಾದದ್ದು. ಇಲ್ಲಿ ಗೀತೆಯಲ್ಲಿ ತಾನು ಏನು ಹೇಳ್ತಾನೆ ಅದನ್ನು ರುಜುವಾತು ಮಾಡ್ತಾನೆ ಪರಮಾತ್ಮ, ಅದು ವಿಶೇಷ. ಇಲ್ಲೊಂದು ಮಾತಿದೆ, ಬುದ್ಧಿಯ ಮೇಲೆ ಇರತಕ್ಕಂಥ ಪರಮಾತ್ಮನನ್ನು ನೀನು ಶರಣ ಹೊಂದು ಅಂತ ಹೇಳಿದರಲ್ಲ. ಬುದ್ಧಿನೇ ಧಿಯೋ ಯೋನಃ ಪ್ರಚೋದಯ. ಬುದ್ಧಿ ಪರಮಾತ್ಮ, ಗಾಯತ್ರಿ ಮಂತ್ರವನ್ನು ಜಪಿಸು, ಗಾಯತ್ರಿ ಮಂತ್ರದಿಂದ ಪರಮಾತ್ಮನ ಧ್ಯಾನ ಮಾಡು, ಆಗ ಸನ್ಮಾರ್ಗದಲ್ಲಿ ಮನಸ್ಸು ಹೋಗುತ್ತೆ, ಪಾಪಕರ್ಮದಿಂದ ದೂರ ಆಗುತ್ತೆ ಅಂತ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಲ್ಲ, ಬಸ್ಸಲ್ಲಿ ಕೂತ ನಾವು ಡ್ರೈವರ್ನ ರಿಕ್ವೆಸ್ಟ್ ಮಾಡ್ತೇವೆ, ಸ್ವಲ್ಪ ಅಲ್ಲಿ ಸ್ಟಾಪ್ ನಿಲ್ಲಿಸ್ತೀಯಾ ಅಂತ ಕೇಳ್ತೇವೆ, ಸ್ವಲ್ಪ ಹೋಗ್ತೀಯಾ ಅಂತ ಕೇಳ್ತೇವೆ, ಸ್ವಲ್ಪ ಇಳಿಬೇಕಾಗಿದೆ ಅಂತ ಕೇಳ್ತೇವೆ ಡ್ರೈವರನ್ನು. ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಶರೀರದಲ್ಲಿ ನಾವು ಕೂತೇವೆ, ಡ್ರೈವರ್ ನಾವಲ್ಲ, ಭಗವಂತ ಇದನ್ನು ಓಡಿಸ್ತಾ ಇದ್ದಾನೆ. ಧಿಯೋ ಯೋನಃ ಪ್ರಚೋದಯಾತ್. ನಮ್ಮ ಬುದ್ಧಿಗಳನ್ನು ಭಗವಂತ ಸನ್ಮಾರ್ಗದಲ್ಲಿ ಸದಾಕಾಲ ಪ್ರೇರೇಪಣೆ ಮಾಡಲಿ, ಈ ಕಾಮ ಮಾರ್ಗದಲ್ಲಿ ಹೋಗದಂತೆ ನಮ್ಮನ್ನು ಪಾಲಿಸಲಿ ಅಂತ ಹೇಳ್ತೇವಲ್ಲ, ಅದೇ ಗಾಯತ್ರಿ ಮಂತ್ರ. ಮೂರನೇ ಅಧ್ಯಾಯದ ಉಪಸಂಹಾರಕ್ಕೂ ಗಾಯತ್ರಿ ಮಂತ್ರಕ್ಕೂ ನೇರವಾದ ಸಂಬಂಧ ಉಂಟು. ಅಷ್ಟು ಹೇಳಿ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ. ಎರಡನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂತ ಹೆಸರಾದರೆ ಮೂರನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೆಸರು. ಅಲ್ಲಿಂದ ನಾಲ್ಕನೇ ಅಧ್ಯಾಯನ ಭಗವಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಆ ಅಧ್ಯಾಯದ ಪ್ರಾರಂಭವೇ ಬಹಳ ವಿಶಿಷ್ಟವಾದ ಪ್ರಾರಂಭ ಆಗುತ್ತೆ. ಶ್ರೀ ಭಗವಾನುವಾಚ ಅಂತ ಪ್ರಾರಂಭವಾಗುತ್ತೆ. ಕೃಷ್ಣ ಮಾತಾಡ್ತಾನೆ, ಅರ್ಜುನ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕ ವೇಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಃ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಇಷ್ಟು ಪೀಠಿಕೆ ಅದಿಷ್ಟಕ್ಕೂ ಕೂಡ. ಅರ್ಜುನ, ಯೋಗ ಎಲ್ಲಿಂದ ಬಂತು ಗೊತ್ತಾ? ಇಷ್ಟೊತ್ತು ಎಲ್ಲಿಂದ ಇತ್ತು ಗೊತ್ತಾ? ಇದು ಇದನ್ನು ನಾನೇ ಹೇಳಿ. ಇಮಂ ಯೋಗಂ ಅಂತರ್ಥ. ವಿವಸ್ವತೆ ಯೋಗಂ ಪ್ರೋಕ್ತವಾದ ಅಹಮವ್ಯಯಂ. ಇಷ್ಟೆಲ್ಲ ಕರ್ಮಯೋಗದ ರಹಸ್ಯ ಹೇಳಿದನಲ್ಲ, ಹೀಗೆ ಮಾಡಬೇಕು ಹೀಗೆ ಮಾಡಬೇಕು, ಫಲಾಪೇಕ್ಷೆ ಬಿಡಬೇಕು, ಕರ್ಮಾಚರಣೆ ಮಾಡಲೇಬೇಕು, ಜಗಚ್ಚಕ್ರ ಇವೆಲ್ಲ ಏನು ಹೇಳ್ತಾ ಬಂದನಲ್ಲ. ಈ ಒಟ್ಟು ಕರ್ಮಯೋಗವನ್ನು ಹೇಳಿದ್ದು ಯಾರು ಅಂದರೆ ನಾನೇ ಹೇಳಿದ್ದು ಅಂತ ಹೇಳಿದ್ದು. ಇಷ್ಟಕ್ಕೆ ಸಂಶಯ ಬರ್ತಿದ್ದಿಲ್ಲ. ನಾನು ಯಾರು ಹೇಳಿದೆ ಗೊತ್ತಾಗ ಅರ್ಜುನ, ವಿವಸ್ವತೆ ನಾನು ಸೂರ್ಯನಿಗೆ ಹೇಳಿದೆ ಅಂತ ಹೇಳಿದ್ದ. ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ನಾನು ಯೋಗವನ್ನು ವಿವಸ್ವಂತನಿಗೆ ಹೇಳಿದೆ. ಸೂರ್ಯ ವಿವಸ್ವಾನ್ ಅಂದರೆ ಸೂರ್ಯ ಅಂತ, ಸೂರ್ಯನಿಗೆ ಹೇಳಿದೆ. ನಮಗೆ ಒಳ್ಳೆ ಪ್ರಶ್ನೆಗೆ ಉತ್ತರ ಸಿಕ್ತೀಗ. ಗಾಯತ್ರಿ ಮಂತ್ರವನ್ನು ಹೇಳಬೇಕಾದ್ರೆ ಸೂರ್ಯದೇವತೆ ಸೂರ್ಯದೇವತೆ ಅಂತ ಹೇಳ್ತೀರಲ್ಲ, ಭಗವಂತ ಹೇಳ್ತಾನೆ ಸೂರ್ಯನಿಗೆ ಹೇಳಿಕೊಟ್ಟಿದ್ದೆ ನಾನು ಅಂತ ಭಗವಂತ ಹೇಳ್ತಾನೆ. ಅದರಲ್ಲಿ ಗಾಯತ್ರಿ ಮಂತ್ರ ಸೂರ್ಯ ಮಂತ್ರವಲ್ಲ, ಸೂರ್ಯಾಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣನ ಮಂತ್ರ ಅಂತ ಗೊತ್ತಾಯ್ತ. ಸೂರ್ಯ ಶಿಷ್ಯ, ಭಗವಂತ ಆತನ ಗುರು. ಆ ದೃಷ್ಟಿಯಿಂದ ಯೋಗದ ಗುರು ಸೂರ್ಯ ನಮಸ್ಕಾರ ಮಾಡ್ತಾರೆ. ಸುಮ್ಮನೆ 12 ಸತಿ ಎದ್ದಿದ್ದು ಕೂತಿದ್ದೆ ಅದಲ್ಲ, ಸೂರ್ಯನ ಒಳಗಿರೋ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಅದು ನಿಜವಾದ ಸಿದ್ಧಾಂತ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ಯೋಗವನ್ನು ನಾನು ಹೇಳಿದೆ, ಸೂರ್ಯನಿಗೆ ಮೊದಲು ಹೇಳಿದೆ ಅಂತ ಹೇಳುತ್ತಾರೆ. ಸೂರ್ಯ ಯೋಗ ಪ್ರವರ್ತಕನ, ಕರ್ಮಯೋಗ ಪ್ರವರ್ತಕನಾಗಿ ಸೂರ್ಯ ಇದ್ದಾನೆ. ಸುಯಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಯೋಗ ನಾಶವಾಗತಕ್ಕಂಥ ಯೋಗ ಅಲ್ಲ ಇದು, ಶಾಶ್ವತವಾದ ಯೋಗ ಇದು, ಇದು ನಾನು ಹೇಳಿದೆ. ಮುಂದೇನಾಯ್ತದು? ಮನ ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಮನುವಿಗೆ ಹೇಳಿದ, ಮನುಹು ಇಕ್ಷ್ವಾಕವೇ ಅಬ್ರವೀತ್. ಮನು ಇಕ್ಷ್ವಾಕುವಿಗೆ ಹೇಳಿದ, ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ. ಆಚಾರ್ಯ ಬರೀತಾರೆ, ಇವರೆಲ್ಲ ಯಾರು ಎಕ್ಸ್ ವೈ ಜೆಡ್ಗಳಲ್ಲ. ಸೂರ್ಯ ಭಗವಂತನಿಂದ ಕೇಳಿದ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕು ಹೇಳಿದ. ಮನು ಯಾರು ಗೊತ್ತೇನು? ಸೂರ್ಯನ ಮಗ. ಇಕ್ಷ್ವಾಕು ಯಾರು ಗೊತ್ತಾ? ಮನುವಿನ ಮಗ. ಅಂದರೆ ತಂದೆ ಮಕ್ಕಳಿಗೆ, ಅವ್ರ ಮಗಳಿಗೆ ಹೇಳ್ತಾ ಹೇಳ್ತಾ ಬಂದ ಸಿದ್ಧಾಂತ ಅಂತ ಕರೀತಾರೆ. ತಂದೆ ಮಗನಿಗೆ, ಆ ತಂದೆ ತನ್ನ ಮಗನಿಗೆ, ಅವನು ತನ್ನ ಮಗನಿಗೆ, ಹೀಗೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈ ಕ್ರಮದಲ್ಲಿ ಬಂದಿದ್ದು ಈ ಕರ್ಮಯೋಗದ ಪ್ರಸಾರ ಅಂತ ಭಗವಂತ ಹೇಳ್ತಾನೆ. ಈ ಮಾತನ್ನು ಯೋಚನೆ ಮಾಡಿದಾಗ ತಂದೆ ತಾಯಿಗಳಿಗೆಲ್ಲ ಭಾರಿ ಗಾಬರಿ ಆಗಬೇಕು. ತಂದೆ ಮಗನಿಗೆ ಹೇಳಿದ, ತಂದೆ ಮಗನಿಗೆ ಹೇಳಿದ ಅಂತ ಹೇಳ್ತಾನೆ. ಈ ತಂದೆ ಮಗನಿಗೆ ಹೋಟೆಲಿಗೆ ಹೋಗು ಅಂತ ಹೇಳ್ತಾನೆ, ಪಾಪ ಸಿಗರೇಟ್ ಸೇದು ಅಂತ ಹೇಳ್ತಾನೆ, ಕ್ಲಬ್ಬಿಗೆ ಹೋಗು ಅಂತ ಹೇಳ್ತಾನೆ, ದೇವ್ರ ಬಗ್ಗೆ ಹೋಗಲೇಬೇಡ ಅದು ಬೇರೆ ಹೇಳ್ತಾನೆ. ಮತ್ತೆ ಸ್ಪಷ್ಟವಾಗಿ ಈಗಾಗ ಹೋಗ್ತಿ ದೇವಸ್ಥಾನಕ್ಕೆ, ರಿಟೈರ್ ಆಗೋದಕ್ಕಿಂತ ಮುಂಚೆ ಹೋಗಲೇಬೇಡ ಅಂತ ಹೇಳ್ಬಿಡ್ತಾನೆ. ರಿಟೈರ್ ಆದರೆ ಹೇಗೂ ಹೋಗೋದಿಲ್ಲ, ಕಾಲಿರೋದಿಲ್ಲ ಆಮೇಲೆ. ಈಗ ಹೋಗಬೇಡ, ಆಮೇಲೆ ಹೋಗೋದಿಲ್ಲ, ಅಂತೂ ಹೋಗಬೇಡ ದೇವರ ಹತ್ರ ಅಷ್ಟೇ. ಈ ಸ್ಥಿತಿಯಲ್ಲಿ ಉಪದೇಶ ಏನು ಬಂದಾಗಾಯ್ತೀಗ? ಭಗವಂತ ಹೇಳ್ತಾನೆ ಮಕ್ಕಳಿಗೆ ತಂದೆ ಏನು ಹೇಳಬೇಕು ಅಂತ ಹೇಳ್ತಾನೆ, ಯೋಗವನ್ನು ಹೇಳಬೇಕು ಅಂತ ಹೇಳ್ತಾನೆ. ಯೋಗವನ್ನು ಹೇಳಿ ಯೋಗಿಗಳನ್ನಾಗಿ ಮಾಡಬೇಕು. ತಾವು ಏನೋ ಹೇಳಿ ರೋಗಿಗಳನ್ನಾಗಿ ಮಾಡಿಬಿಡ್ತಾನೆ ಅಷ್ಟೇ ಹೊರತು ಯೋಗಿಗಳನ್ನು ಎಲ್ಲಿ ಮಾಡ್ತಾನೆ? ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಅಹಂ ಪ್ರೋಕ್ತವಾನ್, ನಾನು ಹೇಳಿದೆ ಗೊತ್ತಾ? ಅಹಂ ಅಂತ ಹೇಳ್ಕೊಂಡ ಹಕ್ಕು ಭಗವಂತನದು. ನಾನು ಹೇಳಿದೆ ಅರ್ಜುನ. ಆತ ತನ್ನ ಮಗ ತನ್ನ ಮಗನಿಗೆ ಹೇಳಿದ ಅಂತ ಹೇಳಿದ್ರಿಂದ ಸ್ವಯಂಭವ ಮನವಿ ಹೇಳಿದ್ದಲ್ಲ, ವೈವಸ್ವತ ಮನವಿ ಹೇಳಿದ್ದು ಅಂತ ಅರ್ಥ. ಆ ಮನ್ವಂತರದಲ್ಲಿ ನಾವಿರೋದು ಇವತ್ತಿನ ದಿವಸ. ಯಾವುದೇ ಸಂಕಲ್ಪ ಮಾಡಬೇಕಾದ್ರೆ ವೈವಸ್ವತ ಮನ್ವಂತರೇ ಅಂತ ಹೇಳಿದ್ದೆ. ವೈವಸ್ವತ ಮನ್ವಂತರೇ, ಸೂರ್ಯನಿಂದ ಯೋಗ ಕಲಿತಂಥ ವೈವಸ್ವತ ಮನುವಿನ ನಾವು ಆಳ್ವಿಕೆಯಲ್ಲಿ ನಾವಿದ್ದೇವೆ ಇವತ್ತು. ವೈವಸ್ವತ ಮನ್ವಂತ ಮನವು ಇಕ್ಷ್ವಾಕವೇ ಅಬ್ರವೀತ್. ಮನು ತನ್ನ ಮಗನಾದ ಇಕ್ಷ್ವಾಕು ರಾಜನಿಗೆ ಹೇಳಿದ, ಆತ ತನ್ನ ಮಗನಿಗೆ ಹೇಳ್ತಾ ಹೇಳ್ತಾ ಬಂದು ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯಾ ವಿದುದುದುಹು. ಈ ರೀತಿ ಪರಂಪರೆಯಿಂದ ಬಂದಂಥ ತತ್ವಜ್ಞಾನವನ್ನು, ಈ ಕರ್ಮಯೋಗದ ರಹಸ್ಯವನ್ನು ಯಾರು ತಿಳ್ಕೊಂಡ್ರು? ರಾಜರ್ಷಯಾ ವಿದುಹು, ರಾಜರ್ಷಿಗಳು ತಿಳ್ಕೊಂಡ್ರು. ಅದಕ್ಕೆ ಎರಡು ಅರ್ಥವನ್ನು ಬರೀತಾರೆ ರಾಘವೇಂದ್ರ ಸ್ವಾಮಿಗಳು. ಒಂದರ್ಥ ರಾಜರ್ಷಯ, ರಾಜರ್ಷಿಗಳು, ರಾಜನೂ ಆಗಿದ್ದು ರಾಜಾನಶ್ಚ ತೇ ಋಷಯಶ್ಚ ರಾಜರ್ಷಯ ಅಂತ ಕರೀತಾರೆ. ಬ್ರಹ್ಮರ್ಷಿಗಳು ಅಂದರೆ ಬ್ರಾಹ್ಮಣರಾಗಿದ್ದು ಋಷಿಗಳಾದರೆ ಬ್ರಹ್ಮರ್ಷಿಗಳು, ರಾಜನಾಗಿದ್ದು ಋಷಿಯಾದರೆ ರಾಜಋಷಿ, ವೈಶ್ಯನಾಗಿದ್ದು ಋಷಿಯಾದರೆ ವೈಶ್ಯ ಋಷಿ. ಈ ರೀತಿ ಋಷಿಗಳನ್ನು ಅದಕ್ಕೆ ಕರೀತಾ ಹೋಗ್ತಾರೆ. ಇವತ್ತು ರಾಜರ್ಷಿಗಳು ತಿಳ್ಕೊಂಡ್ರು ಅಂದರೆ ಜನಕಾದಿಗಳು ರಾಜಋಷಿಗಳು ಅವರೆಲ್ಲ ತಿಳ್ಕೊಂಡ್ರು ಅಂತ ಒಂದರ್ಥ. ಅದಕ್ಕೆ ಇನ್ನೊಂದು ಅರ್ಥ ರಾಜಾನಶ್ಚ ತೇ ಋಷಯಶ್ಚ, ಒಂದು ವಿಗ್ರಹ ರಾಜಾನಶ್ಚ ಋಷಯಶ್ಚ ಇನ್ನೊಂದು ಅರ್ಥ. ರಾಜರೂ ತಿಳ್ಕೊಂಡ್ರು, ಋಷಿಗಳು ತಿಳ್ಕೊಂಡ್ರು, ಇನ್ನೊಂದು ರೀತಿ ಅರ್ಥ. ರಾಜರುಗಳು ತಿಳ್ಕೊಂಡ್ರು, ಋಷಿಗಳು ತಿಳ್ಕೊಂಡ್ರು. ಈ ರೀತಿ ಪರಂಪರೆಯಿಂದ ಯೋಗ ಬಂತು. ಇದು ಒಂದು ಅಪೂರ್ವವಾದಂಥ ಮಾತು. ಇವತ್ತು ರೋಗನೇ ಹಾಗೆ ಬರುತ್ತೆ, ಯೋಗ ಬರೋದೇನು ದೊಡ್ಡದು? ನೋಡ್ತಾನೆ, ಟೆಸ್ಟ್ ಮಾಡ್ತಾನೆ, ಶುಗರ್ ಇದೆ, ನಿಮ್ಮ ಅಪ್ಪಗಿತ್ತಾ ಅಂತ ಕೇಳ್ತಾನೆ, ನಿಮ್ಮ ತಾತಗಿತ್ತಾ? ಇವತ್ತು ವಂಶ ಪಾರಂಪರ್ಯ ಯೋಗ ಕೊಡೋ ಕಾಲದಲ್ಲಿ ನಾವಿಲ್ಲ, ರೋಗ ಕೊಡೋ ಕಾಲದಲ್ಲಿ ಇದ್ದಾನಷ್ಟೇ. ಎಷ್ಟೋ ದಿನಕ್ಕೆ ಹೇಳ್ತಾನೆ, ನಮ್ಮ ಅಪ್ಪ ಕೊಟ್ಟ ಆಸ್ತಿ ಒಂದೇ ಒಂದು ನನಗೆ ಅಂತ ಯಾರೋ ಹೇಳಿದರು ಪಾಪ, ಏನೋ ಅಂತ ಕೇಳಿದ್ರೆ ಡಯಾಬಿಟಿಸ್ ಅಂತ ಹೇಳಿದ ಪಾಪ. ಅದೇನು ಮಾಡಿದ್ದಿಲ್ಲ ಆಸ್ತಿ ಪಾಪ, ಅದು ಒಂದೇ ಕೊಟ್ಟು ಹೋಗಿದ್ದಾರೆ, ಫಸ್ಟ್ ಕ್ಲಾಸ್ ಕೊಟ್ಟಿದ್ದಾರೆ, ಏನು ಮಾಡಿದ್ರು ಹೋಗೋದಿಲ್ಲ, ಆರಿತಿ ಕೊಟ್ಟಿದ್ದಾನೆ. ಮತ್ತೆ ಶಾಶ್ವತ ಆಸ್ತಿ, ವಾಸಿ ಆಗಲೇಬಾರದು, ಆರಿತಿ ಕೊಟ್ಬಿಟ್ಟಿದ್ದಾನೆ. ನೋಡಿದಿರಾ ಎಷ್ಟು ತಮಾಷೆ ಇದು, ಒಂದು ಎಷ್ಟು ಆಶ್ಚರ್ಯ. ತದ್ವಿರುದ್ಧವಾದ ಜೀವನ ಇತ್ತು. ಯೋಗ ಕೊಡತಕ್ಕಂಥ ವಂಶಗಳು ಹೇಗಿತ್ತು, ರೋಗ ಕೊಡತಕ್ಕಂಥ ವಂಶ ಹೇಗಿದೆ, ಯೋಗಗಳನ್ನು ಹೀಗೆ ಕೊಡ್ತಾ ಬಂದರು. ಪರಂಪರೆಯಿಂದ ಯೋಗ ಬಂತು. ಅಂದರೆ ಯೋಗ ಅನ್ನೋದು ಸುಮ್ ಸುಮ್ಮನೆ ಬಂದರೆ ಯೋಗ ಅಲ್ಲ, ಪರಂಪರೆಯಿಂದನೇ ಬರಬೇಕು. ಇದು ಯೋಗದ ರಹಸ್ಯ. ಯೋಗವನ್ನು ಪರಂಪರೆಯಿಂದನೇ ಕರಿಬೇಕೆ ಹೊರತು ಸೆಲ್ಫ್ ಸ್ಟಡಿ ಮಾಡಿ ಯೋಗ ಕಲಿತ ಅಂದರೆ ಮುಗಿದೋಯ್ತು. ಸೆಲ್ಫ್ ಸ್ಟಡಿ ಮಾಡಿ ಯೋಗ ಕಲ್ತ್ಕೊಂಡ ಅಂತ ನಮ್ಕೊಂಡು ನಾವು ಆಪರೇಷನ್ ಮಾಡ್ಕೋತೀವಿ ಅಂತ ಹೋದರೆ ಹೇಗಾಗತ್ತೆ? ಕಣ್ಣು ಕಳ್ಕೊಳ್ಳೋದು ಗ್ಯಾರಂಟಿ, ಆಪರೇಷನ್ ಮಾಡ್ಕೊಳ್ಳೋದು ಸುಳ್ಳು, ಕಣ್ಣು ಹೋಗೋದು ಗ್ಯಾರಂಟಿ ಎಂದು ಕೂಡ ಯೋಗವನ್ನು ನಮಷ್ಟಿ ನಾವು ಕಲೀಲಿಕ್ಕೆ ಬರೋದಿಲ್ಲ. ಪರಂಪರೆಯಿಂದನೇ ಕಲಿಬೇಕು. ದೊಡ್ಡ ಘಟ್ಟ ಇದು ಒಂದು. ಈ ಪರಂಪರೆಯ ಮಹತ್ವ ಏನು, ಪರಂಪರೆ ಹೇಗೆ ಬಂತು ಅಂದರೆ ಆಚಾರ್ಯ ಎಷ್ಟು ನೋಟ್ಸ್ ಬರೀತಾರೆ ಅದರ ಮೇಲೆ, ಗೀತಾ ಭಾಷೆಯಲ್ಲಿ ಬರೀತಾರೆ, ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ, ಪರಂಪರೆಯ ಮಹತ್ವ ಏನಿದೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಬೇರೆ ಯಾರು ವಿವೇಚನೆ ಮಾಡದಿದ್ದ ಸೂಕ್ಷ್ಮ ವಿಚಾರವನ್ನು ಮಧ್ವಾಚಾರ್ಯರು ಪರಂಪರೆಯ ಬಗ್ಗೆ ಬೆಳಕು ಚೆಲ್ತಾರೆ. ಗೀತಾ ಪರಂಪರೆಯ ಬಗ್ಗೆ ಒಂದು ಗ್ರಂಥದ ಪರಂಪರೆಯನ್ನು ಕೂಡ ಹೇಳ್ತಾರೆ. ಅದೆಲ್ಲ ಏನು ಎಂಬುದು ಬಹಳ ಸ್ವಾರಸ್ಯ. ನಾಳೆ ದಿವಸ 4ನೇ ಅಧ್ಯಾಯದ ಆ ಭಾಗ ಶುರುವಾಗಿ ದೇವರ ಬಗ್ಗೆ ಅನೇಕ ಮಾಹಿತಿ ನಮಗೆ ಸಿಗುತ್ತೀಗ. ದೇವರ ಅವತಾರ ಯಾತಕ್ಕೆ ಮಾಡ್ತಾನೆ, ಅವತಾರ ಅಂದರೆ ಏನು, ದೇವರಿಗೆ ಬೆಳವಣಿಗೆ ಉಂಟು, ದೇವರಿಗೆ ನಾಶ ಉಂಟು, ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅಧ್ಯಾಯ. ಇದನ್ನು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಾಡುತ್ತೇನೆ.